ಈ ವರ್ಷ ಪರವಾಗಿಲ್ಲ ಮುಂದಷ್ಟು ಬಂದರೂ ಬರುತ್ತೋ ಏನು, ಆ ಥರ ವೈಕುಂಠದಲ್ಲಿ ಪ್ರಶ್ನೆಯೇ ಇಲ್ಲ. ಒಂದೇ ರೀತಿ ಯಾವಾಗಲೂ ಅತ್ಯಂತ ಸುಖಭರಿತವಾದ ಜೀವನ ಹೊರತು ತೃಪ್ತಿ ಅಂದರೆ ಪೂರ್ಣ ತೃಪ್ತಿ. ಆ ತೃಪ್ತಿಗೋಸ್ಕರ ಮನುಷ್ಯ ಪ್ರಯತ್ನ ಪಡ್ತಿದ್ದಾನೆ, ಹೊತ್ತು ಸಿಗ್ತಾ ಇಲ್ಲ, ಅದೇ ಸಮಸ್ಯೆ. ತೃಪ್ತಿಗೋಸ್ಕರ ಪ್ರಯತ್ನ ಪಡೆದರೆ ಜನಗಳೇ ಇಲ್ಲ, 24 ತಾಸು ಅದೇ ಮಾಡ್ತಿರೋದು, ಆದರೆ ಸಿಗ್ತಾ ಇಲ್ಲ, ಅದು ಯೋಚನೆ ಮಾಡ್ತಾ ಇಲ್ಲ ಅಷ್ಟೇ. ತೃಪ್ತಿ ನಮಗೆ ಸಿಕ್ಕಿಲ್ಲ, ಏನು ಮಾಡಿದರೆ ತೃಪ್ತಿ ಸಿಗುತ್ತೆ ಅನ್ನೋ ಒಂದು ಪರಿಕಲ್ಪನೆಯನ್ನು ಮನುಷ್ಯ ಇವತ್ತು ಹೊಂದಿಲ್ಲ ಅನ್ನೋದೇ ಅವನ ದುರಂತ. ಆ ತೃಪ್ತಿಯ ಮುಖವನ್ನು ಕಾಣಲಿಕ್ಕೇನೆ ವೇದಾಂತವನ್ನು ಓದಬೇಕು, ಅಧ್ಯಾತ್ಮವನ್ನು ಓದಬೇಕು. ಅದು ಇಲ್ಲಿಯ ದೊಡ್ಡ ಒಂದು ಸಂದೇಶ, ಭಗವದ್ಗೀತೆಯ ಸಂದೇಶ. ವೈಕುಂಠ ಲೋಕಕ್ಕೆ ಹೋಗದ ಹೊರತು ತೃಪ್ತಿ ಹೆಸರಿಲ್ಲ. ತುಂಬ ಜನ ಆ ಊರಿಗೆ ಹೋಗ್ತಾನೆ, ಆ ಊರಿಗೆ ಎಲ್ಲೆಲ್ಲೋ ಹೋಗ್ತಾನೆ, ಕೊನೆಗೆ ತುಂಬ ಸಮಸ್ಯೆ ಬರುತ್ತೆ, ಭಾರಿ ಬೇಜಾರಾಯಿತು ಅಂತಾನೆ. ಅದಕ್ಕೆ ದೇವರು ತೋರಿಸಿರೋದು, ಇದಕ್ಕೆಲ್ಲ ಬೇಜಾರಾಯ್ತು ತಾನೆ, ಯೋಚನೆ ಮಾಡಬೇಡ. ಒಂದು ಜಾಗಕ್ಕೆ ಹೋದರೆ ಯೋಚನೆಯೇ ಇಲ್ಲ, ಆಗ ಹೌದಾ ಅಂತ ಜಾಗ ಯಾವುದು ಅಂತ ಕೇಳ್ತಾನಲ್ಲ, ತತಃಪರಂ ತತ್ ಪರಿಮಾರ್ಗೀತವ್ಯ, ಅದನ್ನು ಯೋಚನೆ ಮಾಡು ಅಂತೇಳಿ. ಮುಂದೇನಿದೆ ಅಲ್ಲಿ ಅಂತ ವೈಕುಂಠ ಲೋಕದೊಳಗೆ ಅಷ್ಟೆಲ್ಲ ಇದೆ. ಭಗವಂತ ನಮ್ಮ ಒಳಗೆ ನಿಂತು ನಮ್ಮನ್ನು ಕಾಪಾಡ್ತಾನೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ, ನಿನ್ನ ಅರ್ಥ ನೋಡಿದ್ದೇವೆ. ದ್ವಾಸುಪರ್ಣ ಸಯುಜಾ ಸಖಾಯ, ಪ್ರತಿಯೊಬ್ಬರ ಒಳಗೆ ಭಗವಂತ ಇದ್ದಾನೆ. ಇದು ಎಷ್ಟು ಆಶ್ಚರ್ಯ, ಪ್ರತಿಯೊಬ್ಬರ ಒಳಗೆ ಭಗವಂತ ಇದ್ದಾನೆ. ಅದು ನೋಡೋದಕ್ಕೆ ಆಶ್ಚರ್ಯ ಅಂತ ಕಾಣಿಸುತ್ತೆ. ಪ್ರತಿಯೊಂದು ವಸ್ತುವಿನಲ್ಲಿ ಕರೆಂಟ್ ಇದೆ, ಇದು ಆಶ್ಚರ್ಯ. ದೀಪದಲ್ಲಿ, ಫ್ಯಾನಲ್ಲಿ, ಎಲ್ಲ ಕಡೆ ಕರೆಂಟ್ ಅವ್ರು ನಡೆದಿಲ್ಲ ಅದು ಒಂದು ಹೌದಾ ಅಂತ ತಕ್ಷಣ ಕಣ್ಮುಚ್ಕೊಂಡು ಹೇಳ್ತಾರೆ. ಮೂದೋಯ್ತಲ್ಲಿ ಫ್ಯಾನ್ ತಿರುಗ್ತಾ ಇದೆ, ಲೈಟ್ ಹೋಗಿದೆ, ತಕ್ಷಣ ಇದು ಕರೆಂಟ್ ಹೋಗಿಲ್ಲ, ಫ್ಯಾನ್ ತಿರುಗ್ತಾ ಇದೆ, ಲೈಟ್ ಎಲ್ಲೋ ಮಿಸ್ಟೇಕ್ ಇದೆ ಅಷ್ಟೇ. ಲೈಟ್ ಮಿಸ್ಟೇಕ್ ಹೊರತು ಫ್ಯಾನ್ ಮಿಸ್ಟೇಕ್ ಅಲ್ಲ, ಕರೆಂಟ್ ಮಿಸ್ಟೇಕ್ ಅಲ್ಲ, ಕರೆಂಟ್ ಇದ್ದೇ ಇದೆ. ಆ ಥರ ಇವತ್ತು ಒಬ್ಬನು ಸಾಯ್ತಾನೆ, ಅವನು ಬದುಕ್ತಾನೆ ಅಂದರೆ ಅರ್ಥ ಏನು? ದೇವರು ಎಲ್ಲ ಕಡೆ ಇದ್ದೇ ಇದ್ದಾನೆ. ಇವನು ತಪ್ಪಿನಿಂದ ಹೇಗೆ ಬಲುಪು ಅದು ಒಳಗೇನೋ ತಪ್ಪಾಗಿ ಕೆಟ್ಟೋಗಿದೆಯೋ, ಜೀವನ ಆಯುಷ್ಯ ಮುಗಿದಿದೆಯೋ ಹೊರತು ಬೇರೆ ದಾರಿ ಇಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಇರಬೇಕು. ಮನುಷ್ಯ ಪರಮಾತ್ಮ ಬರೀ ನಮ್ಮನ್ನು ಬದುಕಿಸಿಲ್ಲ, ಏನು ಮಾಡ್ತಾನೆ ಗೊತ್ತಾ? ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ, ನಮ್ಮ ಎಲ್ಲ ಇಂದ್ರಿಯಗಳನ್ನು ಕೂಡ ಆಯಾ ವಿಷಯಗಳ ಕಡೆ ಎಳೆದೊಯ್ತಾನೆ, ಕೆಲಸ ಮಾಡಿಸ್ತಾನೆ. ಆ ಮೂಲಕ ಫಲವನ್ನು ಕೊಡ್ತಾನೆ ಪರಮಾತ್ಮ. ಕೆಲಸ ಮಾಡಿಸೋದವನು, ಫಲ ಕೊಡೋದವನು, ಸಾಧನೆ ಮಾಡಿಸೋದವನು. ಕೆಲಸ ಕೊಟ್ಟವನು ಹೇಗೆ ದುಡ್ಡು ಕೊಡ್ತಾನೆ ನೋಡಿ, ಆ ಥರ ಕೆಲಸ ಕೊಡೋದು ಅವನೇ. ಯಾವುದೋ ಆಫೀಸಿನ ಕೆಲಸ ಕೊಟ್ಟು ಯಾವುದೋ ಆಫೀಸ ಸಂಬಳ ತೊಗೊಳ್ಳೋದಿಲ್ಲ, ಯಾವನು ಕೆಲಸ ಕೊಟ್ಟಿರ್ತಾನೋ ಅವನೇ ಹೇಗೆ ದುಡ್ಡು ಕೊಡ್ತಾನೋ. ಈ ಕರ್ಮಕ್ಕೆ ಮಾಡಿಸ್ತಕ್ಕಂಥ ಭಗವಂತನೇ ನಮಗೆ ಫಲ ಕೂಡ ಕೊಡ್ತಾನೆ ಇದ್ದಾನೆ. ನಮಗೆ ಯಾತಕ್ಕೆ ಕಾಣೋದಿಲ್ಲ ಅಂತ ಕೇಳಿದರೆ, ವಿಮೂಢ ನಾನು ಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷ, ಯಾರಿಗೆ ಜ್ಞಾನ ಇಲ್ಲ ಮೂರ್ಖರವರು ಅವರಿಗೆಲ್ಲ ದೇವರು ಕಾಣೋದಿಲ್ಲ. ಅದಕ್ಕೆ ಹಿಂದೆ ಹೇಳಿದ್ದು ಗಚ್ಚಂತ ಅಮೂಢಾ ಪದಮವ್ಯಯ ಅಂತದ್ದು, ಮೂಢರಿಗೆ ಭಗವಂತ ಕಾಣೋದಿಲ್ಲ. ಆದ್ದರಿಂದ ನಮಗೇನು ಮೂಢರಾಗಿದ್ರೆ ಪಾಸ್ ಆಗೋದಿಲ್ಲ, ಕೆಲಸ ಸಿಗೋದಿಲ್ಲ ಅಂತ ಯೋಚನೆ ಮಾಡ್ತೇವೆ. ದೇವರು ಕಾಣೋದಿಲ್ಲ, ಅದು ಭಾರಿ ಇಂಪಾರ್ಟೆಂಟ್ ಇರೋದು. ದೇವರು ಕಾಣಬೇಕು ಅಂತಿದ್ರೆ ಬ್ರೈಟ್ ಆಗಿರಬೇಕು. ಆ ಬ್ರೈಟ್ನೆಸ್ ಎಲ್ಲಿಂದ ಬರಬೇಕು? ಬುದ್ಧಿಯಿಂದ ಬರಬೇಕು. ಆ ಬುದ್ಧಿ ಯಾವಾಗ ಬರುತ್ತೆ? ಗಾಯತ್ರಿ ಮಂತ್ರ ಹೇಳಿದರೆ. ಅದಕ್ಕೆ ಸಂಧ್ಯಾವಂದ್ಯ ಮಾಡಿ ಅಂತ ಹೇಳೋದು. ಸಂಧ್ಯಾವಂದ್ಯ ಮಾಡಿದ್ರೆ ಬುದ್ಧಿ ಜಾಸ್ತಿ ಆಗ್ತದಲ್ಲ, ಒಂದು ಫೈನ್ ಡೇ ದೇವರು ಕಾಣಿಸ್ತಾನೆ. ದೃಶ್ಯತೆ ತ್ವಗ್ರೆಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿ ಭೀ, ಅಂದರೆ ತುಂಬ ಬುದ್ಧಿವಂತರು ನಾವು ಯಾವಾಗ ಸಂಧ್ಯಾವಂದ್ಯ ಮಾಡಬೇಕು ಅಂತ, ಗಾಯತ್ರಿ ಜಪ ಮಾಡಬೇಕು ಅಂತ ಕೇಳಿದರೆ, ಈ ಬುದ್ಧಿ ದೇವರನ್ನು ಕಾಣಲಿಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ಆ ಗಾಯತ್ರಿ ಮಂತ್ರದಿಂದ ಬರುತ್ತಲ್ಲ ಆ ಬುದ್ಧಿ, ಅದರಿಂದ ಉಪಯೋಗ ಬರುತ್ತೆ ಹೊರತು ಬೇರೆ ಅಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಈ ಇದರಿಂದ ನಮಗೆ ಬರಲಿಕ್ಕೆ ಬರೋದಿಲ್ಲ. ಎಷ್ಟೋ ತರ್ತೆ ಪ್ಲೇನ್ ಹತ್ತಾನೆ, ಟಿಕೆಟ್ ತೊಗೊಂಡು ಪಾಸ್ ಕೊಡ್ತಾನೆ, ಬೋರ್ಡಿಂಗ್ ಪಾಸ್ ಅಂತ ಕೊಡ್ತಾನೆ, ಅದು ವ್ಯಾಲಿಡ್ಡು, ಇದು ಮುಗಿದ ಕಥೆ ಇದೆ, ಅದು ವ್ಯಾಲಿಡ್. ಆ ರೀತಿ ನಮಗೆ ಕೊಡಬೇಕಾದ್ರೆ ಅವನೇ ಇಶ್ಯೂ ಮಾಡಬೇಕು, ಬೇರೆ ಇಶ್ಯೂ ಮಾಡಿದ್ರೆ ಉಪಯೋಗ ಇಲ್ಲ. ಅದಕ್ಕೆ ಧಿಯೋ ಯೋನಃ ಪ್ರಚೋದಯಾತ್ ಅಂತ ಪ್ರಾರ್ಥನೆ ಮಾಡಬೇಕು. ಆ ರೀತಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರಯತ್ನ ಅಂತ ಕರೀತಾರೆ. ಯತಂತೋ ಅಕೃತಾತ್ಮಾನಃ ನೈನಂ ಪಶ್ಯಂತ್ಯ ಚೇತ ಸಹ, ಜ್ಞಾನಿಗಳು ಪ್ರಯತ್ನ ಪಟ್ಟರೆ ಖಂಡಿತ ಪರಮಾತ್ಮ ಸಿಗ್ತಾರೆ. ಪಶ್ಯಂತಿ ಆತ್ಮನಿ ಅವಸ್ಥಿತಂ, ಪಶ್ಯಂತಿ ಆತ್ಮನಿ ಅವಸ್ಥಿತಂ. ಯೋಗಿಗಳು ಪ್ರಯತ್ನ ಪಟ್ಟಾಗ ಒಳ್ಳೆ ಸಿದ್ಧಿಯನ್ನು ಪಡೆದು ದೇವರನ್ನು ಅಲ್ಲಿ ಕಾಣ್ತಾರೆ ಇಲ್ಲಿ ಕಾಣ್ತಾರೆ ಅಲ್ಲ, ತಮ್ಮ ದೇಹದೊಳಗೆ ಕಾಣುತ್ತಾರೆ. ಇವತ್ತು ಟಿ ವಿ ಪಕ್ಕ ಮೇಲೆ ಬಂದರೆ ನಮಗೇನು ಉಪಯೋಗ ಇಲ್ಲ, ನಮ್ಮನೇಲಿ ಬರಬೇಕು ಟಿ ವಿ, ಅವಾಗ ಖುಷಿಯಾಗೋದು. ಪಕ್ಕ ಮೇಲೆ ಟಿ ವಿ ಬಂತು ಬೀದಿಯಲ್ಲಿ ಬಂತು ಅಂದರೆ ಇಲ್ಲ ಇಲ್ಲ, ನಮ್ಮನೇಲಿ ಬರಬೇಕು. ಬಿಂಬರೂಪಿ ಪರಮಾತ್ಮ ನಮ್ಮ ಒಳಗೆ ಕಾಣಬೇಕು, ಅದು ಸರಿಯಾದದ್ದು. ಎಲ್ಲೋ ದೇವರು ಕಂಡ್ರೆ ಉಪಯೋಗ ಇಲ್ಲ, ನಮ್ಮ ಮನಸ್ಸಿನೊಳಗೆ ಕಾಣಬೇಕು, ಆಗ ನಮಗೆ ಸಿದ್ಧಿ ಬಂದಿದೆ ಅಂತ. ತಟಿತ್ ಕೋಟಿ ನಿಭಕಾಯ ಜಗನ್ನಾಥ ವಿಠಲಯ್ಯ ವಿಠಲಯ್ಯ, ಜಗನ್ನಾಥದಾಸರು ಪಾಂಡುರಂಗನನ್ನು ಕಂಡಾಗ ಅಂಥ ಒಂದು ಭಕ್ತಿಯ ಉದ್ರೇಕದಲ್ಲಿ ಹಾಡುತ್ತಾರೆ. ಏನು ಕೋಟ್ಯಂತರ ಮಿಂಚುಗಳು ಒಂದೇ ಸರ್ತಿ ಹೊಳೆದ್ರೆ ಹಾಗೋ ಹಾಗೆ ಅಂತ ಹೇಳ್ತಾರೆ. ದೇವರ ಬೆಳಕು ಅಂದರೆ ಕೋಟ್ಯಂತರ ಮಿಂಚುಗಳು ಒಂದೇ ಸರ್ತಿ ಹೊಳಿಬೇಕು. ಸೂರ್ಯ ಸಾವಿರಾರು ಸೂರ್ಯರು ಒಂದೇ ಸರ್ತಿ ಹುಟ್ಟಿದರೆ ಹೇಗೋ, ವಿಶ್ವರೂಪ ಆಗಿತ್ತು ಅಂತ ಹೇಳಿದರು ನೋಡಿ, ಹಾಗೆ ಕೋಟ್ಯಂತರ ಮಿಂಚುಗಳು ಒಂದೇ ಸರ್ತಿ ಹೊಳೆದ್ರೆ ಹೇಗೋ ದೇವರು ಆಗಿದ್ದಾನೆ. ಅದು ಎಲ್ಲಿ ಹೊಡಿಬೇಕು? ಆತ್ಮನೇ ಅವಸ್ಥಿತಂ. ಇದು ಭಾರಿ ವಿಶೇಷ. ಇದು ದೇವರ ರಾಯರು ಕಂಡಿದ್ದಾರೆ ಬಿಡಿ, ದೊಡ್ಡವರು ಪಾದಯಾತ್ರೆ ಕಂಡರೆ ಭಾರಿ ದೊಡ್ಡವರು. ಸರಿ ಬಿಡಿ, ಟಿ ಅವ್ರ ಮನೇಲಿ ಭಾರಿ ದೊಡ್ಡವ್ರು ಅಂದ್ ಬಿಡ್ತೇವ, ನಮ್ಮನೇಲಿ ಬರಲೇಬೇಕದು ಅಂತ. ನಮ್ಮನೇ ಬರಬೇಕು ಅಂತ ಹೇಗೆ ಯೋಚನೆ ಹೊತ್ಕೊಂಡ್ಬಿಡ್ತಾನೆ? ದೇವ್ರ ಪೆಟ್ಟಿಗೆ ತಂದ ತರ್ತಾನೆ, ತಲೆ ಮೇಲೆ ಇಟ್ಕೊಂಡು ತರಬೇಕಾದ್ರೆ ಒಂದು ದೃಶ್ಯ ನೋಡಬೇಕು. ಜೀವನ ಸರ್ವಸ್ವ ತಂದ ತರ್ತಾನೆ, ಅದರಲ್ಲೇನು ವೈಕುಂಠ ತೋರಿಸೋದಿಲ್ಲ ಮಣ್ಣಿಲ್ಲ. ಅಷ್ಟಕ್ಕಷ್ಟು ಆಧಾರ ಅವನಿಗೆ. ಎಷ್ಟು ಆಶ್ಚರ್ಯ! ಆ ರೀತಿ ದೇವರನ್ನು ನಾವು ಶ್ರದ್ಧೆಯಿಂದ ಕಾಣಲಿಕ್ಕೆ ಹೊರಟ್ರೆ ನಮ್ಮ ಮನೆಯಲ್ಲೇ ದೇವರು ಕಾಣಬೇಕು, ನಮ್ಮ ಮನಸ್ಸಿನಲ್ಲೇ ದೇವರು ಕಾಣಬೇಕು. ಬಿಂಬರೂಪಿ ಪರಮಾತ್ಮನ ವ್ಯಾಪಾರ ನಮ್ಮ ಕಣ್ಣಿಗೆ ಕಂಡ್ರೆ ಅದು ಭಾರಿ ವಿಶೇಷ. ಅದು ಅಸ್ಪಷ್ಟ ಕಂಡ್ರೆ ಸಾಲದತ್ತೆ, ನಮ್ಮಲ್ಲಿ ಟಿ ವಿ ಸರಿಯಾಗಿ ಕಾಣಬೇಕು, ಚೆನ್ನಾಗಿ ಕಾಣಬೇಕು, ಅದು ಕ್ಲಿಯರಾಗಿ ಕಾಣಬೇಕು. ಆವಾಗ ಯಾವಾಗ ಸಾಧ್ಯ ಅದು? ಯತಂತೋ ಯೋಗಿನಶ್ಚೈನಂ ಪಶ್ಯಂತಿ, ಅವರೆಲ್ಲ ಕೂಡ ಯೋಗಿಗಳಾಗಿ ದೇವರನ್ನು ಕಾಣಲಿಕ್ಕೆ ಸಾಧ್ಯ. ಯೋಗಿಗಳಲ್ಲಿ ಇಷ್ಟೆಲ್ಲ ಕಷ್ಟಪಡಬೇಕು ಅಂತ ಭಗವಂತ ತಿಳಿಸ್ತಾ ಮುಂದೆ ಹೇಳ್ತಾನೆ. ಅಲ್ಲಿ ಇಲ್ಲಿ ಎಲ್ಲ ನನ್ನ ವ್ಯಾಪಾರ. ಇವತ್ತು ಉದಾಹರಣೆಗೆ ಎಲ್ಲೋ ಇದ್ದಾರೆ, ಇವತ್ತು ಕರೆಂಟ್ ಉಪಯೋಗಿಸೋದಿಲ್ಲ, ನಮಗೆ ಲೈಟ್ ಬಿಲ್ ಯೋಚನೆ ಇಲ್ಲ, ನಮಗೆ ಕರೆಂಟ್ ಬೇಡ, ನಮಗೆ ಬಿಟ್ಟುಬಿಡ್ತಾನೆ. ನಾವು ಸ್ವಂತ ಬಾವಿಯದೇ ಮಿಷನ್ ಹಾಕ್ಸಿದ್ದೇವೆ, ನಮಗೆ ಕಾರ್ಪೊರೇಷನ್ ವಾಟರೇ ಬೇಕಿಲ್ಲ, ವಾಟರ್ ಬಿಲ್ ಪ್ರಾಬ್ಲಮೇ ಇಲ್ಲ, ತೊಗೊಂಡೇ ಇಲ್ಲ ಕನೆಕ್ಷನ್. ನಾವೀಗ ಬೇಕಾಗಿಲ್ಲ ಹೋಗಿದ್ರೆ ಮುಗಿದೋಗ್ತಾನೆ. ನಿಮ್ಮ ದೀಪ ಬೇಡ, ನಿಮ್ಮ ಕರೆಂಟ್ ಬೇಡ, ನಿಮ್ಮ ಇದು ಬೇಡ, ಜನರೇಟರ್ ಹಾಕೋತೀವಿ, ಏನೋ ಒಂದು ಮಾಡ್ಕೋತೀವಿ, ಹೋಗಿ ಬೇಕಾಗಿಲ್ಲ. ಆದರೆ ಇವಾಗ ಸೂರ್ಯನ ಬೇಡ ಅನ್ನಕ್ಕಾಗುತ್ತಾ ನಮ್ಮ ಕೈಲಿ ಯೋಚನೆ ಮಾಡಿ? ಸೂರ್ಯ ಬೇಕಾಗಿಲ್ಲ ಹೋಗಿ ನಾನು ಇಂಡಿಪೆಂಡೆಂಟ್ ಆಗಿರ್ತೀವಿ ಅಂದರೆ ಸತ್ತು ಹೋಗ್ತಾನೆ, ಸಾಧ್ಯವೇ ಇಲ್ಲ. ಚಂದ್ರ ಬೇಡ ಅಂಬಾಗಿಲ್ಲ, ಅಗ್ನಿ ಬೇಡ ಅಂಬಾಗಿಲ್ಲ, ಬೇಕೇ ಬೇಕದು. ಒಂದು ವೈಷ್ಣವಿ ಮಾಡೋರಿಗೂ ಅಗ್ನಿ ಬೇಕು, ಪಾಪ ಪೈಲಟ್ ಸೇರ್ತಾರಲ್ಲ ಅವರಿಗೂ ಅಗ್ನಿ ಬೇಕು. ಇದು ಆಶ್ಚರ್ಯ, ಒಳ್ಳೆಯದಕ್ಕೂ ಅಗ್ನಿ ಬೇಕು, ಕೆಟ್ಟದಕ್ಕೂ ಅಗ್ನಿ ಬೇಕು. ಈ ಅಗ್ನಿ ಯಾರ ಕೈಯಲ್ಲಿದೆ? ಸೂರ್ಯ ಯಾರ ಕೈಯಲ್ಲಿದ್ದಾನೆ? ಸೊ ದೇವರನ್ನು ಬಿಟ್ಟು ಬದುಕಲಿಕ್ಕಾಗತ್ತಾ? ಪರಮಾತ್ಮ ನತದ್ಭಾಸಯತೆ ಸೂರ್ಯ ಅಂತ ಹೇಳಿದ. ಈಗ ಹೇಳುತ್ತಾನೆ, ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಎಷ್ಟು ಸ್ಪಷ್ಟವಾದಂಥ ಘೋಷಣೆ ಅರ್ಜುನ! ಸೂರ್ಯರೊಳಗೇನು ತೇಜಸ್ಸಿದೆ, ಚಂದ್ರನಲ್ಲಿ ಏನು ತೇಜಸ್ಸಿದೆ, ಅಗ್ನಿ ಒಳಗೇನು ತೇಜಸ್ಸಿದೆ, ಆ ತೇಜಸ್ಸು ಒಳಗಿರೋ ತೇಜಸ್ಸು ನನ್ನ ತೇಜಸ್ಸೇ ಹೊರತು ಅವುಗಳ ತೇಜಸ್ಸಲ್ಲ. ಈ ಮಾತು ಅರ್ಥ ಮಾಡ್ಕೊಳ್ಳಿ. ಗ್ಲಾಸ್ ಇರುತ್ತೆ, ಅದರಲ್ಲಿ ಗ್ಲಾಸ್ ಕಾಣ್ತಾ ಇರುತ್ತೆ, ಅವ್ರ ಗ್ಲಾಸ್ ಬೆಳ್ಳಗೆ ಕಾಣುತ್ತೆ. ಗ್ಲಾಸ್ ಬೆಳ್ಳಗೆ ಕಾಣೋದು ಗ್ಲಾಸಿಂದ ಅಲ್ಲ, ಒಳಗೆ ಹಾಲು ಹಾಕಿದ್ದಾನೆ, ಒಳ್ಳೆ ಹೊಳಿತಾ ಇದೆ, ಹಾಲು ಹಾಕಿದ್ದಾನೆ, ಡಿಕಾಕ್ಷನ್ ಆಗ್ತಾನೆ, ಕಮ್ಮಿ ಕರ್ರ ಕಾಣುತ್ತೆ. ಒಳಗೆ ಏನಾಗ ಗ್ಲಾಸ್ನಲ್ಲಿ ಟ್ರಾನ್ಸ್ಪರೆಂಟ್, ಒಳಗೆ ಏನಿರುತ್ತೋ ಅದನ್ನು ಕಾಣುತ್ತೆ. ಇವತ್ತು ಚಂದ್ರ ಬೆಳ್ಳಕ್ಕೆ ಕಾಣಲಿಕ್ಕೆ ಒಳಗೆ ಪರಮಾತ್ಮ ಇದ್ದಾನೆ, ಸೂರ್ಯ ಹೊಳಿಲಿಕ್ಕೆ ಹೊಗೆ ಭಗವಂತ ಇದ್ದಾನೆ, ಬೆಂಕಿ ಸುಡಲಿಕ್ಕೆ ಒಳಗೆ ಭಗವಂತ ಇದ್ದಾನೆ. ಪ್ರಹ್ಲಾದನಿಗೆ ಗೊತ್ತಾಯಿತು, ಬೆಂಕಿ ಸುಡೋದಿಲ್ಲ, ಯಾರು ಸುಡ್ತಾರೆ? ಭಗವಂತ ಸುಡ್ತಾನೆ. ಅರ್ಥ ಮಾಡ್ಕೊಂಡ್ಬಿಟ್ಟ, ಬೆಂಕಿಯಲ್ಲಿ ಬಿಸಾಕಿದ ಒಯ್ದುಬಿಟ್ಟು, ಯೋಚನೆ ಇಲ್ಲ ಅವನಿಗೆ. ಯಾತಕ್ಕೆ ಸುಡೋದು? ಭಗವಂತ ದೇವರು ಸ್ತೋತ್ರ ಮಾಡಿದ, ಅಗ್ನಿಗೆ ಆರ್ಡ್ರೆಸ್ಸೇ ಇಲ್ಲ, ಸುಡೋಗಿಲ್ಲ ಪ್ರಹ್ಲಾದನ, ಸುಡಲೇ ಇಲ್ಲ, ಆರಾಮಾಗಿದ್ದಾನೆ ಪ್ರಹ್ಲಾದ. ಯಾಕೆ? ಇಲ್ಲಿ ಇಶ್ಯೂ ಮಾಡಿದ್ರೆ ಮೇಲೆ ಗೊತ್ತು ಇವನಿಗೆ, ಸೂಪರ್ ಹೈಯರ್ ಆಫೀಸರ್ ಗೊತ್ತು, ಇವೇನು ಮಾಡೋಗಿಲ್ಲ, ಆರ್ಡರ್ ಬಂದರೆ ಸುಮ್ಮನೆ ಕೂಡ ಸಾಕು ಅಂತಾನೆ ಮೂದೋಯ್ತಾನೆ. ಅಗ್ನಿ ಸುಡಲಿಕ್ಕಾಗಲಿಲ್ಲ, ಸಮುದ್ರ ಹಾಕಿ ಸಮುದ್ರ ಮುಳುಗಿಸೋಕ್ಕಾಗಲಿಲ್ಲ. ಯಾಕೆ? ವರುಣ ಅಪ್ಪಣೆ ತೊಗೊಂಡು ಮಾಡ್ಬೇಕು ಕೆಲಸನ, ನಾರಾಯಣನ ಅಧೀನದಲ್ಲಿದ್ದಾನೆ ವರುಣ. ಅದಕ್ಕೋಸ್ಕರ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ ಕೂತ ಪ್ರಹ್ಲಾದನಿಗೆ ನರಹರಿ ಕಂಡ, ಎಲ್ಲ ಕಡೆಗೂ ಕೂಡ ಸುರಕ್ಷಿತವಾಗಿ ಬಂದ, ಆಪತ್ತೆ ಬರಲಿಲ್ಲ ಅವನಿಗೆ. ಅದರಿರ್ತಾರೆ ಟ್ರಾನ್ಸ್ಫರ್ ಮಾಡಿ ಮೇಲೆ ಕ್ಯಾನ್ಸಲ್ ಮಾಡ್ಕೊಂಡ್ಬರ್ತೀನಿ ಅಂತ ಹೇಳ್ತಾರೆ, ಗೊತ್ತಿದ್ದವ್ರು. ನಮ್ಗೆ ದುಡ್ಡಿದೆ, ಮೇಲ್ನವ್ರು ಗೊತ್ತಿದ್ದಾರೆ, ಮೇಲ್ನವ್ರು ಗೊತ್ತಿದ್ದಾರೆ, ಇವರು ಎಮ್ ಎಲ್ ಎ ಎಂ ಪಿಗಳೇ ಮೇಲ್ನವರು ಪಾಪ. ದೇವತೆಗಳು ಗೊತ್ತಿದ್ದವರಿಗೆ, ಭಗವಂತ ಗೊತ್ತಿದ್ದವರಿಗೆ ಯಾವುದು ಅಸಾಧ್ಯ ಇದೆ? ಅದಕ್ಕೆ ಪ್ರಹ್ಲಾದ ಹೇಳ್ತಾನಪ್ಪ, ನಾನು ಮಾಡಿದೆ ನೀನು ಮಾಡು ಅಂತ ಹೇಳ್ತಾನೆ. ಹಿತ್ವಾತ್ಮ ಪಾತಂ ಗೃಹಮಂಧ ಕೂಪಂ ವನಂಗತೋ ಯದ್ಧರಿಮ ಆಶ್ರಯ ಏತ. ದೇವರನ್ನು ಆಶ್ರಯಿಸು, ನೀನು ಏನೇನು ತಪ್ಪು ಮಾಡ್ತಾ ಇದೆಯಾ, ಎಷ್ಟು ಮಾಡಿದ್ರೆ ನೀನು ಸುಖ ಇಲ್ಲ, ದೇವರನ್ನು ಆಶ್ರಯಿಸು, ಸುಖವಾಗಿರಬಹುದು ಅಂತ ಹೇಳ್ತಾನೆ. ಪ್ರಾಕ್ಟಿಕಲಿ ತೋರಿಸ್ತಾನೆ. 5 ವರ್ಷದ ಹುಡುಗ, ಆಲ್ ಪ್ರೂಫ್, ಏನು ಮಾಡಿದ್ರು ಸಾಯ್ತಾ ಇದ್ದ. ಈ ಗುಟ್ಟು ಎಲ್ಲಿಂದ ಬಂತು? ಭಗವದ್ಗೀತೆ ಅನ್ನುವಂತೆ ನಮಗೆ ಅರ್ಥ. ಇವತ್ತು ಹೇಳ್ತಾನೆ, ಮುಟ್ತಾ ಇದ್ದಾಗ ನೀವು ಸುಟ್ಟುಬಿಡ್ತೇನೆ ನೋಡಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಜೋರಾಗಿ, ನೋಡಿ ಶಾಕ್ ಹೊಡಿಸ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾರೆ, ನಗ್ತಾ ಇದ್ದಾನೆ. ಯಾಕೆ? ಮೇಲ್ಸಿಟ್ಟು ಚಾಪ್ ಮಾಡಿದ ರೋಗ ಅಂತ ಹೇಳ್ತಾನೆ. ನೀನೇ ಶಾಕ್ ಕೊಡುತ್ತೆ, ಮೇಲ್ಸಿಟ್ಟು ನನ್ನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟಿದ್ದಾನೆ, ವ್ಯರ್ಥಳಾಗಿಲ್ಲ. ಇದು ಪ್ರಹ್ಲಾದ ಮಾಡಿದ ಕೆಲಸ, ಮೇನ್ ಸ್ವಿಚ್. ವಿಶ್ವದ ಅತ್ಯಂತ ಮೇನ್ ಪರ್ಸನಾಲಿಟಿ ಯಾರು ಅಂದರೆ ಭಗವಂತ. ಇವತ್ತು ಅದನ್ನು ಬಿಟ್ಟು ಎಲ್ಲ ಕೆಲಸ ಮಾಡ್ತಾ ಇದ್ದೇವೆ ನಾವು. ದೇವರನ್ನು ಬಿಟ್ಟು ಬದುಕೋರೋ ಜೀವನ ಅಂತ ಕೇಳಿದರೆ ಎಲ್ಲ ಮೂಲ ವಸ್ತುವನ್ನೇ ಬಿಟ್ಟಿದ್ದಾನೆ ಜಗತ್ತಿನೊಳಗೆ. ಇವತ್ತು ಎಷ್ಟು ಜನ ಇದ್ದಾರೆ ಯೋಚನೆ ಮಾಡಿ? ಯಾರೋ ಬಿಟ್ಟರೆ ಅಲ್ಲ, ಮನುಷ್ಯ ಬಿಟ್ಟರೆ ನೀನು ಯೋಚನೆ ಮಾಡಬೇಕು. ಮನುಷ್ಯನಿಗೆ ಬುದ್ಧಿ ಇದೆ ಅಂತ ಹೇಳುತ್ತೇವೆ, ಬುದ್ಧಿಗೆ ಬೆಲೆ ಯಾವಾಗ? ಒಳ್ಳೆಯದನ್ನು ಹಿಡಿದಾಗ ಬುದ್ಧಿವಂತ ಅಂತ ಕರೀತಾರೆ. ದೇವರನ್ನೇ ಬಿಟ್ಟ ಮನುಷ್ಯನ ಬುದ್ಧಿವಂತ ಅಂತ ಕರೆದ ಎಷ್ಟು ದಡ್ಡತನ ನಮ್ಮದು, ತುಂಬ ತಪ್ಪು. ಅದಕ್ಕೇನೆ ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಜ್ಞೌ ತತ್ತೇಜೋ ವಿದ್ಧಿ ಮಾಮಕಂ. ಮಾಮಕಂ ಅಂತ ಹೇಳುವಾಗ ಎರಡರ್ಥ, ನನ್ನ ಅಧೀನದಲ್ಲಿದೆ. ಮಾಮಕ ಪಾಂಡವಾಶ್ಚೈವ ಬಂತು ನೋಡಿ, ಮಾಮಕಂ ನನ್ನ ತೇಜಸ್ಸು ಗೊತ್ತಾ ಅದು. ಪಾಪ ಇವರು ಅಂದ್ಕೊಂಡು ನನ್ನ ದುರ್ಯೋಧನ ಅನ್ನೋದು ಅಂದ್ಕೊಂಡು ಏನು ಮಾಡಿದ ದುರ್ಯೋಧನ? ಹೇ ಪಶುವಂತ ಜೀವನ ಹೋಗಿಬಿಟ್ಟ ಕಡೆ. ನನ್ನ ತೇಜಸ್ ಹೇಗಿದೆ ನೋಡಿದೆ ಅರ್ಜುನ ಅಂತ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಆಮೇಲೆ ಹೇಳ್ತಾನೆ, ಗಾಮಾವಿಶ್ಯಚ ಭೂತಾನಿ ಧಾರಯಾಮಿ ಅಹಂ ಓಜಸ ಪುಷ್ಣಾಮಿ ಚೌಷಧಿ ಸರ್ವಾಹ ಸೋಮೋ ಹುತ್ವಾ ರಸಾತ್ಮಕ. ಎಲ್ಲ ಔಷಧಿಗಳು ಬೆಳೆಯೋದು ನನ್ನಿಂದ, ಚಂದ್ರನಿಂದ ಬೆಳೆಯುತ್ತೆ, ಚಂದ್ರನೊಳಗೆ ನಾನಿದ್ದು ಮಾಡಿಸ್ತೇನೆ ಕೆಲಸವನ್ನು. ಅದೇ ರೀತಿಯಲ್ಲಿ ಇವತ್ತು ಗಾಮಾವಿಶ್ಯಚ ಭೂತಾನಿ, ಈ ಭೂಮಿ ಇದೆ, ಜನ ಮೇಲೆಲ್ಲ ಎಷ್ಟು ಜನ ಬದುಕಿದ್ದಾರೆ ಇವತ್ತಿನ ದಿವಸ. ಅದಕ್ಕೆ ಶಾಸ್ತ್ರಜ್ಞರು ಎದ್ದ ತಕ್ಷಣ ಕಾಲಿಡೋದಕ್ಕಿಂತ ಮುಂಚೆ ಸ್ತೋತ್ರ ಮಾಡ್ತಾರೆ ಭೂಮಿಯನ್ನು. ಸಮುದ್ರ ವಸನೇ ದೇವಿ ಪರ್ವತ ಸ್ತನ ಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಅಮ್ಮ ನೀನು ತುಡಿತಾ ಇದ್ದೇನೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಏನೇನೋ ಮಾಡ್ತೇವೆ ನಾವು ಭೂಮಿ ಮೇಲೆ, ಎಷ್ಟು ಗಲೀಜು ಮಾಡ್ತೇವೆ, ನಾವು ಕ್ಷಮಿಸು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯಾಕೆ ಹಕ್ಕು ಬೇಕಲ್ಲ, ಇನ್ನೊಬ್ಬರ ಮನೆಗೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ನೋಡಿದ್ರೆ. ಭೂಮಿ ನಮ್ಮದಲ್ಲ, ಮೆಜೆಸ್ಟಿಕ್ಕಲ್ಲಿ ಹೋಗೋ 20x20 10x10 ಅಂತೇಳಿ ಏನು ಹೆಸರೆಲ್ಲ ಓಡಿಸ್ತಾರೆ, ನಿಂತ್ಕೊಂಡು ಖಾಲಿ ಮಾಡ್ತಿರಬೇಕು ಜಾಗ ಹೊರತು, ನಿಂತ್ಕೊಳ್ಳೋಕೆ ಸರಾಸರ ಹೋಗ್ತಿರ್ಬೇಕೇ ಹೊರತು ದಾರಿ ಇಲ್ಲ ಅಲ್ಲಿ. ಇದು ಅರ್ಥ ಮಾಡಿಕೊಂಡ್ರೆ ಭೂಮಿಯಲ್ಲಿ ಓಡಾಡೋಕ್ಕೆ ಅವಕಾಶ ಕೊಟ್ಟವರು ಯಾರು? ದೇವರ ಅನುಗ್ರಹದಿಂದ ಬಂದಿದ್ದೇವೆ ಅಷ್ಟೇ, ಹೊರತು ಬೇರೆ ದಾರಿ ಇಲ್ಲ. ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಇದು ಯಾವ ಮತ್ತು ಹೇಳಿದ್ರು ವಿಷ್ಣುಪತ್ನಿ ನಮಸ್ತುಭ್ಯಂ ಅಂತ ಹೇಳೋದು, ಚೇಂಜ್ ಮಾಡ್ಕೊಳ್ಳೋಗಿಲ್ಲ ಅದನ್ನು. ಗಣೇಶ ಪತ್ನಿ ನಮಸ್ತುಭ್ಯಂ ಹೇಳೋಗಿಲ್ಲ, ಮತ್ತೆ ಸ್ಕಂದ ಪತ್ನಿ ನಮಸ್ತುಭ್ಯಂ ಹೇಳೋಗಿಲ್ಲ. ವಿಷ್ಣುಪತ್ನಿ ಅಂತಲೇ ಹೇಳಬೇಕು. ಗಣೇಶನ ಭಕ್ತರು ಅದೇ ಮಾತನ್ನೇ ಹೇಳಬೇಕು, ಶಿವನ ಭಕ್ತರು ಅದೇ ಮಾತನ್ನೇ ಹೇಳಬೇಕು. ಅಂದರೆ ಭೂಪತಿ ಯಾರು? ಭಗವಂತ. ಭೂ ವರಾಹ ಅಂದರೆ ಪರಮಾತ್ಮನೇ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಾನು ಧಾರಣೆ ಮಾಡಿದ್ದೇನೆ ಗೊತ್ತಾ? ಆ ಕ್ಲೇಮ್ ಹೇಗಿದೆ ಗೊತ್ತೇನು? ಪರೆಯದರ ಭೂಮಿಯಲ್ಲಿ ಮುಡಿಗದೆ ಎತ್ತಿದವರು ಯಾರು? ವರಾಹ ರೂಪದಿಂದ ಎದ್ದಿದ್ದಾನೆ. ಸಗಿರಿದರ ಧರಾತಲವಹ ಸುಸೂಕರ ಪರಮ ವಿಬೋಧ ಹೇ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ಇಡೀ ಭೂಮಿಯನ್ನು ಮೇಲೆತ್ತಿ ತಂದವನು ವರಾಹ ರೂಪದಿಂದ ಭಗವಂತ. ಕೂರರೂಪದಿಂದ ವಿಶ್ವವನ್ನು ಧರಿಸಿದ್ದಾನೆ. ಬೃಹದಂಡ ಓಢಾ ಅಂತ ಕರೆದು ಅದೇ ರೀತಿಯಲ್ಲಿ ಅದೇ ಭಗವಂತ. ಇನ್ನೂ ಕೂರ್ಮ ರೂಪಗಳಿಂದ ಒಂದು ಕಡೆಗೆ, ಮಂದರನ್ನು ಧರಿಸಿದ್ದಾನೆ ಮತ್ತೊಂದು ಕಡೆಗೆ, ಗೋವರ್ಧನವನ್ನೆತ್ತಿ ತೋರಿಸ್ತಾ ಇದ್ದಾನೆ. ಇದೆಲ್ಲ ಯೋಚನೆ ಮಾಡಿದವರಿಗೆ ಗಾಮಾವಿಶ್ಯಚ ಭೂತಾನಿ ಧಾರಯಾಮಿ ಅಹಂ ಓಜಸ. ಮತ್ತು ಯಾರ್ದೋ ಸಪೋರ್ಟ್ ತೊಗೊಂಡಿಲ್ಲ ನಾನು, ಓಜಸ ನನ್ನದೇ ಶಕ್ತಿಯಿಂದ. ಇಲ್ಲಿ ಓಜಸ ಅಂತ ಪದ ಬಂತು, ವಿಷ್ಣು ಸಹಸ್ರನಾಮ ಹೇಳುತ್ತೆ. ಓಜಸ್ ತೇಜೋ ದ್ಯುತಿಧರ ಅದು ವಿಷ್ಣು ಸಹಸ್ರನಾಮ. ಓಜೋಧರ ಯಾರು? ತೇಜೋಧರ ಯಾರು? ಪರಮಾತ್ಮನೇ. ಅದಕ್ಕೆ ಓಜಸ, ನನ್ನ ಓಜಸ್ಸಿನಿಂದ ನನ್ನ ಶಕ್ತಿಯಿಂದ ಧರಿಸಿದ್ದೇನೆ, ಇನ್ನೊಬ್ಬರ ಸಹಾಯ ತಗೊಂಡಿಲ್ಲ ಅಂತ ಹೇಳ್ತಾರೆ. ಇನ್ನೊಬ್ಬರ ಸಹಾಯ ನಾನು ತಗೊಂಡಿಲ್ಲ. ಇದು ವಿಶೇಷ. ರಿಕ್ಷಾದಲ್ಲಿ ಓಡಾಡ್ತಾರೆ, ರಿಕ್ಷಾ ನಮ್ಮನ್ನೇ ತಾನು ಹೊತ್ಕೊಂಡು ಹೋಗಲ್ಲ ಮೈ ಮೇಲೆ. ರಿಕ್ಷಾದಲ್ಲಿ ಕೂಡ ಡ್ರೈವ್ ಮಾಡ್ತಾರೆ ಅಷ್ಟೇ. ರಿಕ್ಷಾಕ್ಕೆ ಭಾರ ಬೀಳೋದು ಅದರ ಮೇಲೆ ಬಿಡ್ತಾ ಇದೆ, ದುಡ್ಡು ಅವನಿಗೆ ಕೊಡ್ತೇವೆ ನಾವು. ಆದರೆ ಪರಮಾತ್ಮ ಆಗಲ್ಲ, ತಾನೇ ಧರಿಸಿದ್ದಾನೆ. ಎಷ್ಟು ದೇವರಲ್ಲೇ ನಾವು ಇದಾಗಬೇಕಾಗುತ್ತೆ? ದೇವರ ಅನುಗ್ರಹ ಇಲ್ಲದೆ ಹೋದರೆ ದೇಹದೊಳಗಿದ್ದು ಧರಿಸಿದ್ದಾನೆ, ದೇಹದ ಒಳಗಿದ್ದು ದೇಹ ಧರಿಸಿದ್ದಾನೆ, ದೇಹದ ಹೊರಗಿದ್ದು ದೇಹ ಧರಿಸಿದ್ದಾನೆ, ಭೂಮಿ ಒಳಗಿದ್ದು ಮತ್ತೆ ದೇಹ ಧರಿಸಿದ್ದಾನೆ. ಎಷ್ಟು ಸಪೋರ್ಟ್ ಕೊಟ್ಟಿದ್ದಾನೆ ಪರಮಾತ್ಮ ಲೆಕ್ಕ ಹಾಕಬೇಕು. ಇವತ್ತೆಲ್ಲ ಸೈನ್ಸ್ ಓದ್ದವರಿಗೆ ನಿಂತಿದೆ, ಎಷ್ಟು ಫೋರ್ಸ್ ಇರಬೇಕಾದ್ರೆ ಮಾಡ್ತಾ ಫಂಕ್ಷನ್ ಮಾಡ್ತಾ ಇದೆ. ಸುಮ್ಮನೆ ನಿಂತಿಲ್ಲ, ಆರ್ ಸಿ ಸಿ ರೂಫ್ ಇದೆಲ್ಲ, ಎಷ್ಟು ಭಾರ ಇದೆ, ಟನ್ ಗಟ್ಟಲೆ ಭಾರ ಉಂಟು, ಅದೆಲ್ಲ ಹೇಗೆ ನಿಂತಿದೆ ಅದು? ಎಷ್ಟು ಫೋರ್ಸ್ ಫಂಕ್ಷನ್ ಮಾಡುತ್ತೆ? ಅದು ಆರ್ಕಿಟೆಕ್ಟ್ ಬೇಕದು, ಹೇಳ್ತಾನೆ ಎಲ್ಲೆಲ್ಲಿ ಫೋರ್ಸ್ ಯಾವ ಥರ ಇದೆ ಅಂತ. ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ದಬಾ ಅಂತ ಬಿತ್ತ, ಗಂಗಾರಾಮ್ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಯಿತು ಅಂತಾರಲ್ಲ ಆ ಟೈಮ್, ದಬಕ್ಕಂದು ಬಿದ್ದೋಗ್ಬಿಡುತ್ತೆ. ಒಂದು ಬಿಲ್ಡಿಂಗ್ ಬಿದ್ದರೆ ಎಷ್ಟು ಜನ ಸತ್ರ ಲೆಕ್ಕ ಹಾಕಿ. ಇವತ್ತು ನಮ್ಮ ದೇಹ ಬಿಲ್ಡಿಂಗ್ ಇದ್ದಾಗೆ ಒಂದು 5 ಡೇ ಬೀಳಲೇಬೇಕಾದ್ರು, ಒಂದು ದೇಹ ದಪ್ಪ ಅರಿತು ಪೆಡನೆಂದು ಪೇಳುವರು ಪುಸಾಜನ ದಪ್ಪ ಅಂತ ಬಿದ್ದು ಬಿಡುತ್ತೆ. ಎತ್ತೋದು ಯಾರಾಗ? ದೇವರು ಎತ್ತಿದ್ದಾನೆ ಅಂತ ದೇಹ ಓಡಾಡ್ತಾ ಇದೆ. ಎರಡರ್ಥ, ಗಾಮಾವಿಶ್ಯತೆ ಭೂತಾನಿ ಎಂಬುದಕ್ಕೆ ಭೂಮಿಯನ್ನು ಒಳಗೆ ಪ್ರವೇಶಿಸಿ ನಾನು ಧರಿಸಿದ್ದೇನೆ, ಪ್ರತಿಯೊಬ್ಬರ ಒಳಗೆ ಪ್ರವೇಶಿಸಿ ಅವನು ಧರಿಸಿದ್ದೆ. ಭೂತಯಾನಿ ಪ್ರವೇಶ್ಯ ಧಾರಾಯಾಮಿ, ಅಲ್ಲೂ ಕೂಡ ಗಾಮ ಆವಿಶ್ಯ ಧಾರಾಯಾಮಿ ಭೂತಾನಿ ಆವಿಶ್ಯ ಧಾರಾಯಾಮಿ, ಪ್ರತಿಗಳ ಪ್ರಾಣಿಗಳ ಒಳಗೆ ನಾನು ಪ್ರವೇಶ ಮಾಡಿದ್ದೇನೆ. ಇವತ್ತು ನಾವೇ ಹೇಳ್ತೀವಿ ಅಂತ ತಿಳ್ಕೊಂಡಿದ್ದೇವೆ, ಹೇಳಕ್ಕೆ ಎಷ್ಟು ಜನಕ್ಕಾಗುತ್ತೆ ನೋಡಿ, ಹೇಳೋಕ್ಕಾಗೋದಿಲ್ಲ. ಊಟ ಮಾಡಿ ಮನೆಯಲ್ಲಿ ಹೇಳೋಕ್ಕಾಗೋದಿಲ್ಲ, ಹುಟ್ಟೋಕ್ಕಲ್ಲ, ಬೆಳಗ್ಗೆ ಹೇಳೋದಕ್ಕಾಗೋದಿಲ್ಲ, ಒದಾಡ್ತಿರ್ತಾನೆ ಒಂದೇ ಸಮನೆ. ಆದರೆ ದೇವರಿಗೆ ಉಕ್ತ ಅಂತ ಭಗವಂತನ ಹೆಸರು. ಬೀಜ ಬಿತ್ತುತ್ತಾನಲ್ಲ, ಬೀಜ ಏನಾಗುತ್ತೆ ಗೊತ್ತೆ? ಮೇಲಕ್ಕೆ ಬೆಳೆಯುತ್ತೆ, ಮೇಲಕ್ಕೆ ಎಡುತ್ತಾ ಹೋಗುತ್ತೆ. ಯಾತಕ್ಕೆ ಗೊತ್ತೇನು? ಉಕ್ತ ನಾಮಕ ಭಗವಂತ ಮೇಲಕ್ಕೆ ಎತ್ತುತ್ತಾನಂತ. ಯಾವಾಗ ಲೈಫ್ ಇರುತ್ತೋ ಮೇಲಕ್ಕೆ ಹೋಗುತ್ತೆ, ಡೆಡ್ ಆತ ಕೆಳಗೆ ಬಿದ್ದು ಬಿಡುತ್ತೆ. ಭೂಮಿ ಮೇಲೆ ಮರ ಬೆಳೆಯುತ್ತೆ, ಒಣಗುತ್ತೆ, ದಪ್ಪಂತ ಭೂಮಿ ಬೀಳುತ್ತೆ. ಭೂಮಿಯಲ್ಲಿ ಹುಟ್ಟಿದ ದೇವ ಮೇಲಕ್ಕೆ ಹೋಗ್ತಾನೆ, ದಪ್ಪಂತ ಬಿಡುತ್ತಾನೆ. ಬರ್ತಾನೆ ಹೋಗ್ತಾನೆ, ದಪ್ಪಂತ ಬಿಡುತ್ತಾನೆ. ದೇವರು ಎಲ್ಲಿವರೆಗೆ ಎತ್ತಿಡಿದಿರ್ತಾನೆ ಅಲ್ಲಿವರೆಗೂ ಮಾತ್ರ ಇರ್ತಾನೆ. ಫುಟ್ಬಾಲಲ್ಲಿ ಗಾಳಿ ಇರೋದು ಪಡಬಡ ಹಾರಾಡ್ತಾ ಇರುತ್ತೆ, ಗಾಳಿ ಹೋಯ್ತು ದಪ್ಪಂತ ಬಿದ್ದು ಬಿಡುತ್ತೆ ನಡಿ. ಅರಿತು ಪೆಣ ಹೆಣ ಇದ್ದ ಬಿದ್ದಾಗ ಬೀಳೋದು. ಗಾಳಿ ಹೊದ್ದಾಗ ಹೇಗೆ ಓಡಾಡುತ್ತೆ, ಗಾಳಿ ಹೋದರೆ ಹೇಗೆ ಬೀಳುತ್ತೆ? ನಮ್ಮ ದೇಹ ಹಾಗೇನೆ. ಆದರೆ ನಮ್ಮ ದೇಹದಲ್ಲಿ ಪ್ರಾಣದೇವರು, ಅವರೊಳಗೆ ಸಾಕ್ಷಾತ್ ಭಗವಂತ ಇದ್ದಾನೆ. ನಮ್ಮ ದೇಹವನ್ನೇ ಅರ್ಥ ಮಾಡಿಕೊಳ್ಳೋ ಪ್ರೋಸೆಸ್ ಪ್ರಾಣಾಯಾಮ ಅಂದರೆ ಅದು. ಮೂ ಹಿಡ್ಕೊಂಡ ತಕ್ಷಣ ಎಲ್ಲ ಮುಗಿದೋಯ್ತು, ಕಣ್ಣು ಮುಚ್ಚಿದ್ರೆ ಇರ್ತಾನೆ, ಕಣ್ಣು ಮುಚ್ಚಿ ಮಲಗಿದವನಿಗೆ ಏನು ಯೋಚನೆ ಇಲ್ಲ, ನಿಜ ಹೊಡಿತಿರ್ತಾನೆ. ಕಿವಿ ಮುಚ್ಚಿ ಆರಾಮಾಗಿರ್ತಾನೆ, ಕಾಲು ಏನೂ ಆಗೋದಿಲ್ಲ, ಮೂಗು ಹಿಡ್ಕೊಂಡು ತಕ್ಷಣ ಎದ್ದು ಬಿಡ್ತಾನೆ, ಕತೆ ಮುಗಿದೋ ಇಲ್ಲ, ಸತ್ತೋಗಿರ್ತಾನೆ ಅಡಲ್ಲೊಂದು, ಸತ್ತೋಗಿರ್ತಾರೆ ಇಲ್ಲ ಇದಾಗಿರ್ತಾನೆ ಅಷ್ಟೇ, ಬೇರೆ ದಾರಿನೇ ಇಲ್ಲ. ಯಾತಕ್ಕೆ? ಇದೆಲ್ಲ ಯೋಚನೆ ಮಾಡಿದರೆ ನಮ್ಮ ದೇಹದೊಳಗೆ ಎಷ್ಟು ಅದ್ಭುತ ವ್ಯಾಪಾರ ನಡೀತಾ ಇದೆ. ಜಗತ್ತಿನ ಹೊರಗೆ ಅಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೇವಲ್ಲ, ನಮ್ಮ ದೇಹದೊಳಗೆ ಏನು ನಡೀತಾ ಇದೆ ಯೋಚನೆ ಮಾಡ್ತಾ ಇಲ್ವಲ್ಲ. ಆ ಪ್ರಾಣಾಯಾಮ ಆ ಯೋಚನೆಗೆ ಹಚ್ಚುತ್ತೆ. ಅದಕ್ಕೆ ಪ್ರತಿಯೊಂದು ಕಾರ್ಯ ಮಾಡಬೇಕಾದ್ರೆ ಮೊದಲು ಆಚಮನ ಮಾಡು, ಪ್ರಾಣಾಯಾಮ ಮಾಡು. ಆಚಮನ ಅಂದ್ರೇನು? ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ, ಅದು ಆಚಮನ. ಇವತ್ತು ನೀರು ಕುಡಿದ್ರೆ ಆಚಮನ, ಮೂಗಿಡಿದ್ರೆ ಪ್ರಾಣಾಯಾಮ ಆಗಿಬಿಟ್ಟಿದೆ. ನೀರು ಕುಡಿದ್ರೆ ಆಚಮನ, ನೀರು ಮೂಗಿಡ್ಕೊಂಡ್ರೆ ಪ್ರಾಣಾಯಾಮ. ತಪ್ಪೋದು, ಮೂಗಿಗೂ ಪ್ರಾಣಾಯಾಮಕ್ಕೂ ಸಂಬಂಧ ಇಲ್ಲ, ನೀರು ಕುಡಿಯೋದಕ್ಕೂ ಆಚಮನಕ್ಕೂ ಸಂಬಂಧ ಇಲ್ಲ. ದೇವರ ಸ್ಮರಣೆ ಆಚಮನ ಮೂಲತಃ. ಅದಕ್ಕೆ ನೀರು ಸಿಗಲಿಲ್ಲ ಬಿಟ್ಟುಬಿಡಿ, ಕೇಶ ಗುಮಿ ಬಿಟ್ಕೊಳ್ಳಿ, ಅವಾಗ ಆಚಮನ ಆಗುತ್ತದೆ. ಒಂದು ಬರೀ ನೀರು ಕುಡಿದ್ರೆ ಆಚಮನ ಆಗೋದೇ ಇಲ್ಲ. ನೀರು ಆಚೆ ಬಂದ ಪರವಾಗಿಲ್ಲ, ಆದರೆ ಮಂತ್ರ ಇಲ್ಲದೆ ಹೋದರೆ ಅರ್ಥ ಅಲ್ಲ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಅಂತ ಹೇಳ್ತಾನಲ್ಲ, 24 ಭಗವಂತನ ಹೆಸರನ್ನು ಸ್ಮರಣೆ ಮಾಡ್ತಾನೆ. ಅದು ಒಂದು ಮುಖ ಆ ಕಾರ್ಯ ಮಾಡಿ, ಇನ್ನೊಂದು ಪ್ರಾಣಾಯಾಮ ಮಾಡ್ತಾನೆ. ತಕ್ಷಣ ಇಡೀ ದೇಹ ಅವನು ಹತೋಟಿಗೆ ಬರೋದು. ಆಮೇಲೆ ದೇಶಕಾಲವು ಸಂಕೀರ್ತ ಸಂಕಲ್ಪ ಮಾಡ್ತಾನೆ. ಇದು ಪದ್ಧತಿ. ಅರ್ಜುನ ಹೀಗಿರಬೇಕು, ಇಷ್ಟೇ ಯಾತಕ್ಕೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ತೀರ ಹತ್ತಿರದ ಮಾತು ಹೇಳ್ತಾನೆ ಪರಮಾತ್ಮ. ಅದು ಇದು ಯಾತಕ್ಕೆ? ಅನ್ನ ತಿಂತೀರಲ್ಲ, ಜೀರ್ಣ ಯಾರು ಮಾಡ್ತಾರೆ ಗೊತ್ತಾ ಅಂತ ಕೇಳ್ತಾನೆ ಭಗವಂತ. ಜೀರ್ಣ ಯಾರು ಮಾಡ್ತಾರೆ? ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ. ಅನ್ನವನ್ನು ನಾನು ಪಚನ ಮಾಡ್ತೇನೆ. ಅನ್ನವನ್ನು ನೋಡಿ, ಎರಡು ಪಾಕ ಆಗಬೇಕು. ಅಕ್ಕಿ ಹಾಗೆ ತಿನ್ನಲಾಗಲ್ಲ, ಬೇಳೆ ಹಾಗೆ ತಿನ್ನಲಕ್ಕಾಗೋದಿಲ್ಲ. ಅದನ್ನು ಬೇಯಿಸ್ತಾನೆ. ಅದು ಒಂದು ಪಾಕ ಆಯಿತು, ಒಳಗೆ ಹೋಯಿತು, ತಕ್ಷಣ ಜೀರ್ಣ ಆಗೋದಿಲ್ಲ. ಅಲ್ಲಿ ಅಗ್ನಿ ಇದೆ, ಒಂದು ಒಲೆ ಮೇಲೆ ಬೇಯಲಿಕ್ಕೆ ಅಗ್ನಿ ಇದೆಯಲ್ಲ, ಅಲ್ಲೊಂದು ಅಗ್ನಿ ಇದೆ ಒಳಗಡೆಗೆ, ಆ ಆ್ಯಸಿಡ್ ಇದೆ, ಅದಿಲ್ಲದೆ ಹೋದರೆ ಕೆಲಸ ಆಗೋದಿಲ್ಲ. ಇಲ್ಲದೆ ಹೋದ್ರೆ ಏನಿಲ್ಲ, ಜೀವನ ಜೀರ್ಣ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಆ ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಭಗವಂತ ಒಳಗೆ ಕೊಟ್ಟಿದ್ದಾನೆ. ಕೆಮಿಸ್ಟ್ರಿ ಅವೆಲ್ಲ ಹೇಳಿಬಿಟ್ರೆ ಆ್ಯಸಿಡ್ ಆ್ಯಸಿಡ್ ಅಂತ ಹೇಳ್ತಾರೆ ಅಷ್ಟೇ, ಅದು ಎಕ್ಸ್ಟರ್ನಲ್ ಫಾರಮ್ ಅಷ್ಟೇ. ಅದರೊಳಗೆ ಯಾರಿದ್ದಾರೆ ಗೊತ್ತಾ? ಅಹಂ ವೈಶ್ವರು ಹುತ್ವ ಅಗ್ನಿ ರೂಪದಲ್ಲಿ ನಾನಿದ್ದೇನೆ ಅಂತ ಭಗವಂತ ಹೇಳ್ತಾರೆ. ಜಠರಾಗ್ನಿ ಅಂದರೆ ಒಂದೇ, ವೈಶ್ವಾನರಾಗ್ನಿ ಅಂದರೆ ಒಂದೇ. ತುಂಬ ಹಸಿವಾದಾಗ ಅಂತ ಅಯ್ಯೋ ಸಂಕಟ ತಡಿಲಿಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಯಾವುದಕ್ಕೆ ಗೊತ್ತೇನು, ಆ ಆ್ಯಸಿಡ್ ಆ ರೀತಿ ಬರೋದ್ರಿಂದ ತಡ್ಕೊಳಕ್ಕಾಗೋದಿಲ್ಲ. ಸಪ್ಲೈ ಮಾಡಿದರೆ ಮಾತ್ರ ಇದಾಗೋದು, ಇದ್ರೆ ಬೆಂಕಿ ಸುಟ್ಟಾ ಸುಡ್ತಾ ಇರುತ್ತೆ. ಆ ರಿಕ್ವೈರ್ಮೆಂಟಿಗೆ ತಕ್ಕಂತೆ ಬರುತ್ತೆ, ಅದು ದೇಹಕ್ಕೆ ಅವಶ್ಯಕತೆಗೆ ತಕ್ಕಂತೆ ಆ್ಯಸಿಡ್ ಪ್ರೊಡ್ಯೂಸ್ ಆಗಬೇಕು. ಆಮೇಲೆ ಹಾಕಿದ ತಕ್ಷಣ ಸರಿ ಹೋಗಬೇಕು, ಇಲ್ಲದೆ ಹೋದರೆ ದೇಹನೇ ಸುಳ್ಳಕ್ಕೆ ಪ್ರಾರಂಭ ಮಾಡುತ್ತೆ. ಅದು ಅಲ್ಸರ್ವರಿಗೆ ಹೋಗಿ ಏನೇನು ಭಯಂಕರವಾದ ಅನರ್ಥಕ್ಕೆ ಕಾರಣ ಆಗಬಹುದು. ಅಲ್ಲಿರೋದು ಯಾರು? ಪರಮಾತ್ಮ ಇದ್ದಾನೆ. ಪರಮಾತ್ಮ ಇನ್ನೊಂದು ಹೇಳ್ತಾನೆ, ವಾಯುದೇವರನ್ನು ಬಿಟ್ಟುಕೊಡೋದಿಲ್ಲ ಪರಮಾತ್ಮ. ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಅಹಂ ಪಚಾಮಿ ಪ್ರಾಣಾಪಾನ ಸಮಾಯುಕ್ತ ಪಚಾಮಿ. ನಾನು ಜೀರ್ಣ ಮಾಡ್ತೇನೆ, ವಾಯುದೇವರ ಮುಂದಿಟ್ಕೊಂಡು ಜೀರ್ಣ ಮಾಡ್ತೇನೆ ಅಂತ ಹೇಳ್ತಾರೆ. ಈ ಹರಿ ವಾಯುಗಳು ಬದುಕಿರಲಿಕ್ಕೆ ಉಸಿರಾಟ ಎಷ್ಟು ಮುಖ್ಯನೋ, ಅನ್ನ ಮುಖ್ಯ. ಅನ್ನ ಜೀರ್ಣ ಆಗಲಿಕ್ಕೆ ಹರಿವಾಯುಗಳು ಬೇಕು. ಮತ್ತೆ ಇದು ಅರ್ಥ ಮಾಡಿಕೊಂಡ್ರೆ, ದೇವರ ಅನುಗ್ರಹ ಇಲ್ಲದೆ ಹೋದರೆ ತಿಂದ ಅನ್ನ ಜೀರ್ಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ತಿಂದ ಅನ್ನ ಜೀರ್ಣ ಆಗಲಿಕ್ಕೆ ಶಕ್ಯವೇ ಇಲ್ಲ. ಜೀರ್ಣವಾಗ್ತಾ ಇದೆ ಅಂದರೆ ಅದು ದೇವರ ದಯ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ನಾವು ಅನ್ನ ಹಾಕೋದು ಯಾತಕ್ಕೆ ಅಂತ ಕೇಳಿದರೆ, ಅಗ್ನಿ ಉರಿತಾ ಇದೆ, ಹವಿಸ್ ಹಾಕ್ತಾನೆ. ಹೊಟ್ಟೆಯಲ್ಲಿ ಅಗ್ನಿ ಉರಿತಾ ಇದೆ, ಅನ್ನ ಹಾಕ್ತಾನೆ. ಇದು ಹವಿಸ್ಸು ಅಂತ ಕರೆದು. ಹೇಗೆ ಹೋಮಕುಂಡದಲ್ಲಿ ಹವಿಸ್ ಹಾಕ್ತೇವಲ್ಲ, ನಾವು ಹೋಮ ಮಾಡೋಕ್ಕಾಗೋದಿಲ್ಲ ಅಂತ ದುಃಖ ಪಡಬೇಡಿ. ಪ್ರತಿನಿತ್ಯ ಊಟ ಮಾಡ್ತೇವಲ್ಲ, ಅದೇ ಒಂದು ಹೋಮ ಅಂತ ಕರೀತಾರೆ. ಪ್ರಾಣಾಗ್ನಿ ಹೋತ್ರ ಅಂತ ಕರೀತಾರೆ. ಆದರೆ ಸಿಮೆಂಟ್ ತಿಂದರೆ, ಇಟ್ಟಿಗೆ ತಿಂದರೆ ಹೋಮ ಆಗೋದಿಲ್ಲ. ಮತ್ತೆ ಅದೆಲ್ಲ ಮಾಡ್ತಾರಲ್ಲ, ಲಂಚಂಗಿಂಚ ತೊಗೊಂಡು ಹೋಮ ಅಂತ, ಅದು ಸಹಕಾರ, ಅದು ಸಹಕಾರ ಅಲ್ಲ. ಮತ್ತೆ ಇದು ಏನು ನೆಸ್ಸಿಟಿ ದೇಹಕ್ಕೆ ಬರುತ್ತೆ ತಿಂತಾನಲ್ಲ, ಅದೇನಾಗುತ್ತೆ ಗೊತ್ತಾ? ಒಳಗಿರೋ ಪರಮಾತ್ಮನಿಗೆ ಹೋಮ ಆಗುತ್ತೆ. ಪ್ರಾಣ ಅಗ್ನಿ ಹೋತ್ರ ಅಂತ ಹೆಸರು. ಪ್ರಾಣ ಎಂಬ ಅಗ್ನಿಯಲ್ಲಿ ನಾವು ಹೋಮ ಮಾಡ್ತಕ್ಕಂಥ ಕೆಲಸ ಪ್ರಾಣಾಗ್ನಿ. ಅದಕ್ಕೆ ಹೇಳ್ತಾರೆ, ಬಳಾದ್ಯಂ ಭೃಗುಣಾದೃಷ್ಟಂ ಪ್ರಾಣಾಗ್ನೇಹೇ ಸೂಕ್ತ ಮುಚ್ಚತೆ. ತಂತ್ರಸಾರದಲ್ಲಿ ಬಳಿತ ಸೂಕ್ತವನ್ನು ಪ್ರಾಣಾಗ್ನಿ ಸೂಕ್ತ ಅಂತ ಕರೆದಿದ್ದಾರೆ. ಅಗ್ನಿ, ಈ ಅಗ್ನಿಗಿಂತ ಆ ಪ್ರಾಣದೇವರು ದೊಡ್ಡ ಅಗ್ನಿ, ಪರಮಾತ್ಮ ಇನ್ನೂ ದೊಡ್ಡ ಅಗ್ನಿ. ಅದಕ್ಕೆ ನಾನು ಒಳಗಿದ್ದು ಪಚನ ಮಾಡ್ತಾ ಇದ್ದೇನೆ. ಹೀಗೆ ಹರಿವಾಯುಗಳ ಅನುಗ್ರಹ. ಅದಕ್ಕೆ ನೋಡಿ, ತುಂಬ ಜನ ಕೇಳ್ತಾರೆ ಪ್ರಾಣಾಯ ಸ್ವಾಹ ಪಾನ ಯಾತಕ್ಕೆ ತಗೋಬೇಕು ಅಂತ ಕೇಳ್ತಾರೆ. ಯಜ್ಞ ಅದು. ನಾವು ಏನು ಹಾಕ್ತೇವೆ? ಬಾಯಿ ಹೋಮಕುಂಡ ಇದ್ದ ಹಾಗೆ, ಹೊಟ್ಟೆಲ್ದಿರೋ ಅಗ್ನಿ, ಜಠರ ಅಗ್ನಿ, ಅದು ಅಗ್ನಿ ಇದ್ದ ಹಾಗೆ ನಾವು ಹಾಕ್ತಕ್ಕಂಥ ಆಹಾರವೆಲ್ಲ ಹವಿಸೋದು ಬಂತು. ಆಗ ಪ್ರಾಣಾಯ ಸ್ವಾಹ ಪಾನ ಪ್ರತಿ ತುತ್ತನ್ನು ಹಾಗೆ ತೊಗೊಳ್ಬೇಕು. 5 ತೊಗೊಳ್ಳೋಕ್ಕೆ ಗೋಳಾಡ್ತಾರೆ, ಆದ್ದರಿಂದ 5 ಸಾಕು ಅಂತ ಹೇಳಿದ್ರು ಅಷ್ಟೇ. ಇದು ಆ್ಯಕ್ಚುಲಿ ಪ್ರತಿ ತುತ್ತು ಅನುಸಂಧಾನ ಆಗಿರಬೇಕದು, ಇಲ್ಲದೆ ಹೋದರೆ ಅದು ಊಟನೇ ಅಲ್ಲ. ಅದು ಪ್ರತಿ ತುತ್ತನ್ನು ಆರಿತ ಬಿಡ್ತಾನೆ. ಯಾತಕ್ಕೆ ತಿಳಿದವ್ರನ್ನ ಊಟಕ್ಕಾದ್ರೆ ಊಟಕ್ಕೆ ಹಾಕ್ತಾರೆ? ಯೋಚನೆ ಮಾಡಿ ನೋಡಂತೆ, ಯಾಕೆ ತಿಳಿದವ್ರ ಕಡೆ ಊಟಕ್ಕೆ ಹಾಕ್ತಾರೆ? ಅವ್ರಿಗೆ ತಿಳ್ಕೊಂಡು ತಿಂತಾನಾದ್ರಿಂದ ಅದು ದೇವರಿಗೆ ಮುಟ್ಟುತ್ತೆ, ಆ ಪುಣ್ಯ ಇವರಿಗೆ ಬರುತ್ತೆ. ದನ ತಿಂದ್ರೆ ಏನು ಬರುತ್ತೆ? ತಿಂದ ಹೋಗ್ಬಿಟ್ಟೆ ಆ ಕಡೆ, ಬಾಯಿ ಬಫೆ ತಿಂತಾನೆ ಹೋಗ್ಬಿಡ್ತಾರೆ. ಪ್ರಾಣಾಯಸ್ವ ಅಪಾನಾಯಸ್ವ ಏನಿಲ್ಲ, ಅದರೊಳಗೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ನಮ್ಮಲ್ಲಿ ಯಾತಕ್ಕೆ ಭೋಜನ ಬಂತು? ದೊಡ್ಡ ಸಮಾರಂಭಗಳಲ್ಲಿ ಭೋಜನ ಯಾತಕ್ಕೆ ಮಾಡಿಸ್ತಾರೆ ಅಂದರೆ ದೇವರಿಗೆ ಮುಟ್ಟಲಿ ಅಂತ ಹೇಳಿಬಿಟ್ಟು. ದೇವರಿಗೆ ಮುಟ್ಟೋದು ಯಾರು? ಅವನ ಅನುಸಂಧಾನ ಇದ್ದವನಿಗೆ ಕೊಟ್ಟರೆ ಅವನು ಏನು ಮಾಡೋ ಗೊತ್ತೇ ಇಲ್ಲ ಅವನಿಗೀಗ. ಅದಕ್ಕೆ ತಿಳಿದವನಾಗಿರ್ಬೇಕು. ಅವನು ಶಾಸ್ತ್ರವನ್ನು ತಿಳಿದು ಪ್ರಾಣಾಯಸ್ವ ಅಂದ್ರೇನು? ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಪಂಚ ಪ್ರಾಣಗಳು ಅಂತ ಕರೀತಾರೆ. ಏನು ಆ ದೊಡ್ಡ ಆಶ್ಚರ್ಯದ ಉಪಶದ? ಪ್ರಾಣ ಅಂದ್ರೇನು? ಅಪಾನ ಅಂದ್ರೇನು? ಫಂಕ್ಷನ್ ಆಫ್ ಪ್ರಾಣ ಯಾವುದು? ಅಪಾನದ ಫಂಕ್ಷನ್ ಯಾವುದು? ವ್ಯಾನದ ಫಂಕ್ಷನ್ ಏನು? ಸಮಾನ ಅಂದ್ರೇನು? ನೋಡಿದ್ರೆ ಏನೋ ಹೇಳ್ತಾರೆ, ತಿಳ್ಕೊಂಡಿರ್ತೇವೆ. ಆ್ಯಕ್ಚುಲಿ ಪ್ರಾಕ್ಟಿಕಲಿ ನಡೆಯೋದು ಅದು. ಒಂದು ನುಂಗಬೇಕು, ಪ್ರಾಣಶಕ್ತಿ ನುಂಗಲಿಕ್ಕೆ ಬರೋದಿಲ್ಲ, ಹೋಗಿಬಿಟ್ಟು ನುಂಗ್ತೇವಲ್ಲ, ಅದು ಪ್ರಾಣಶಕ್ತಿ ಅಂತ ಕರೀತಾರೆ. ಪ್ರಾಣಶಕ್ತಿ ಅದು ಒಳಗೆ ಸತ್ಲೆ ಒಳಗೆ ಮುಟ್ಟಬೇಕು, ಅದು ಇಲ್ಲದವರು ಸಾಧ್ಯವೇ ಇಲ್ಲ. ಅದು ಒಯ್ಯುತ್ತದು ಒಂದು, ಮತ್ತು ಎಕ್ಸ್ಟ್ರಾ ಪಾರ್ಟ್ ತೆಗೆದು ಹಾಕಿಬಿಡುತ್ತೆ. ಅಪಾನ ಶಕ್ತಿ ಅದು ಒಂದು, ಒಲೆಯಲ್ಲಿ ಉತ್ತಾನೆ ಅದು ಪ್ರಾಣ. ಅದು ಚಿಮಣಿ ಇಟ್ಟಿರ್ತಾನೆ ಹೊಗೆ ಹೋಗುತ್ತೆ ಅಪಾನ ಅದು, ಅದು ಬ್ಲಾಕ್ ಮಾಡಿಬಿಡಿ, ಉರಿಲಕ್ಕೆ ಸಾಧ್ಯನೇ ಇಲ್ಲ. ಚಿಮಣಿ ಬ್ಲಾಕ್ ಮಾಡಿಬಿಟ್ಟ ಅಂತ ಕೇಳಿಬಿಟ್ರೆ ಏ ಮಾರಿ ಹೊಗೆ ಒರಿಯುತ್ತೆ, ಅಗ್ನಿ ಬರೋದಿಲ್ಲ, ಹೊಗೆ ಬರುತ್ತೆ ಅಗ್ನಿ ಬರೋದೇ ಇಲ್ಲ. ಆ ಕಡೆ ಇನ್ನೊಂದು ಇರಬೇಕು, ಔಟ್ಲೆಟ್ ಇರಲೇಬೇಕು. ಅದು ಅಪಾನ ಅಂತ ಹೇಳ್ತಾರೆ, ಅಪಾನ ವಾಯು. ಇದು ಪ್ರಾಣ ಅಪಾನ. ಸುಮ್ಮನೆ ಎದ್ದುಬಿಟ್ರೆ ಏನು ಉಪಯೋಗ ಇಲ್ಲ, ಸರ್ಕ್ಯುಲೇಟ್ ಆಗಬೇಕು ಮತ್ತೆ ಅದೆಲ್ಲ ಕೂಡ, ಮತ್ತೆ ಎಲ್ಲ ದೇಹದ ಬಾಡಿಗೆಲ್ಲ ಹೋಗಬೇಕು. ವ್ಯಾನಃ ಸರ್ವ ಶರೀರಗಃ. ನಾವು ತಿಂದ ಅನ್ನ ನೋಡಿ, ಇಂಜೆಕ್ಷನ್ ಕೊಡ್ತಾನೆ, ವಿತ್ ಇನ್ ನೋ ಮೂಮೆಂಟ್ ಎಂಟೈರ್ ಬಾಡಿ ಕವರ್ ಮಾಡುತ್ತೆ. ಕೊಟ್ಕೊಡ್ತಲ್ಲ, ಕೆಲವೊಂದು ಕೊಳ್ಳೋದು ಕೊಡ್ತಾರಲ್ಲ, ಇನ್ಸ್ಟೆಂಟ್ ಡೆತ್. ಕೊಟ್ಕೊಟ್ಟು ಸತ್ತು ಬಿದ್ದಿರ್ತಾನೆ ಆಗಲೇ. ಯಾಕಾಯ್ತು ಇದು? ಒಂದು ಎಂಟೈರ್ ಬಾಡಿಗೆ ಎಲ್ಲಿಂದ ಹೋಗುತ್ತೆ? ವ್ಯಾನ ಶಕ್ತಿ ಅದು. ವ್ಯಾನ ಬಂದು ಇಮ್ಮಿಡಿಯೇಟಾಗಿ ಆ ಕಡೆ ಒಯ್ಯುತ್ತೆ. ಇದರಲ್ಲಿ ಯೋಚನೆ ಮಾಡಿದ್ರೆ ಸಮಾನ ಬ್ಯಾಲೆನ್ಸ್ ಮಾಡುತ್ತೆ ಸಮಾನ. ಇಲ್ಲವರು ಮನುಷ್ಯನ ನಿಲ್ಲಕ್ಕೆ ಆಗೋದಿಲ್ಲ, ತಪ್ಪಂದು ಬಿದ್ದು ಹೋಗ್ತಾ ಇದ್ದ, ಬ್ಯಾಲೆನ್ಸ್ ಮಾಡ್ತದ ಸಮಾನ. ಈಗೆಲ್ಲ ಉಪನಿಷತ್ ವಿವರಣೆ ಕೊಡ್ತಾ ಇದೆ. ನಾವು ಆ ಸೈನ್ಸನ್ನು ಓದೇ ಇಲ್ಲ. ಜನಗಳು ನಮ್ಮ ಮನೆಗೆ ಚಿಮಣಿ ಯೋಚನೆ ಮಾಡ್ತಾರೆ, ಇದನ್ನೆಲ್ಲ ಯೋಚನೆ ಮಾಡಿ, ಒಲೆ ಯೋಚನೆ ಮಾಡ್ತಾರೆ. ನಮ್ಮ ದೇಹನೇ ಒಂದು ಒಲೆ, ಅದರಲ್ಲಿ ತಿಂದ ಆಹಾರ ಹೇಗೆ ಜೀರ್ಣ ಆಗುತ್ತೆ ಎಂಬುದೇ ದೊಡ್ಡ ಆಶ್ಚರ್ಯ. ಮಾಡೋದು ಭಗವಂತ ಒಗಟನ್ನು ಬಿಡಿಸಿಡ್ತಾನೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ನಾನು ವೈಶ್ವಾನರನಾಗಿ ಎಲ್ಲ ಪ್ರಾಣಿಗಳಿಗೆ ಒಳಗೆ ಇದ್ದು ಎಲ್ಲ ವಿಧವಾದ ಅನ್ನವನ್ನು, ಮತ್ತೆ ಪಚಾಮಿ ಅನ್ನಂ ಚತುರ್ವಿಧಂ. ನೀವು ಕುಡಿದ್ರೆ ಮಾತ್ರ ದೇವರು ತಿಂತಾನೆ, ತಿಂದರೆ ಮಾತ್ರ ಏನೂ ಅಲ್ಲ. ಯಾವ ಚತುರ್ವಿಧ ಅನ್ನ, ಭಕ್ಷ್ಯ, ಭೋಜ್ಯ, ಲೇಹ್ಯ, ಪೇಯ, ನಮಗೆ ಯಾವುದು ಗೊತ್ತಿಲ್ಲ. ಇದು ಆಶ್ಚರ್ಯ. ತಿನ್ನೋದು ಗೊತ್ತೇ ಹೊರತು ಆ ವಿಭಾಗ ಎಷ್ಟೊಂದು ಗೊತ್ತಿಲ್ಲ ಮನುಷ್ಯನಿಗೆ. ಭಕ್ಷ್ಯ ಅಂತ ಯಾವುದು ಕರೀತಾರೆ, ಭೋಜ್ಯ ಅಂತ ಯಾವುದು ಕರೀತಾರೆ, ಲೇಹ್ಯ ಅಂದ್ರೇನು, ಪೇಯ ಅಂದ್ರೇನು. ಪ್ರತಿಯೊಂದಕ್ಕೂ ನಮ್ಮ ಶಾಸ್ತ್ರ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದರೆ, ಆ ರೀತಿ ಇವತ್ತು ಆ ಪರ್ಫೆಕ್ಷನ್ ಬಂದಿಲ್ಲ. ಹೊರಗಿನ ಪದಾರ್ಥದೊಳಗೆ ವರ್ಲಿ ಇದ್ರ ಬಗ್ಗೆ ಸಾಕಷ್ಟು ಹೇಳ್ತಾರೆ, ಆದರೆ ನಮ್ಮ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟ ಹಿರಿಮೆ ನಮ್ಮ ಶಾಸ್ತ್ರಗಳು. ಆ ಭಕ್ಷ್ಯ, ಭಕ್ಷಿಸಿದರೆ ಮಾತ್ರ ಭಕ್ಷಿಸುವಂತ ನೋಡಿ, ಇಲ್ಲ ತಿನ್ನಕ್ಕೆ ಬರೋದಿಲ್ಲ ಅದನ್ನು. ಭೋಜ್ಯ ಅದೇ ಬೇರೆ, ಕುಡಿದ್ರೆ ಪೇಯ ಅದೊಂದು. ಪಾನೀಯಗಳನ್ನು ಪಾತುಂ ಯೋಗ್ಯಂ ಪೇಯಂ, ಕುಡಿಲಕ್ಕೆ ಬರೋದು ಮಾತ್ರ ಪೇಯ. ಮತ್ತು ಲೇಹ್ಯ, ಲೇಹ ಚವನಪ್ರಾಶ ನೋಡಿ ಗುಣುಗಿಬಿಟ್ರೆ, ಗುಡಕ್ಕಂತ ನುಂಗಿಬಿಟ್ರೆ ಏನು ಕೆಲಸಕ್ಕೆ ಬರೋದಿಲ್ಲ. ಲೇಹ್ಯ ಅಂತ ಏನು ಆಯುರ್ವೇದದಲ್ಲಿ ಬರೆದಿರ್ತಾರೆ, ನಾಲಿಗೆಯಲ್ಲಿ ಹಾಕ್ಕೊಂಡು ಅದು ಹೊರಳಿಸ್ತೇ ಹೋದರೆ ಲೇಹ್ಯ ಅಲ್ಲ ಅದು. ಅಲ್ಲಿ ಏನು ಇದು ಬಾಯಲ್ಲಿ ಇಟ್ಕೋತಾ ಹೋಗ್ತಾನೆ, ಅದು ನಿಧಾನವಾಗಿ ಒಳಗೆ ಹೋಗ್ತಾ ಬರೋದು. ಆಗಷ್ಟೇ ಫಂಕ್ಷನ್ ಮಾಡಲಿ, ಫಂಕ್ಷನ್ ಮಾಡಿ ಸುಮ್ಮನೆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಪ್ರಯೋಜನ ಇಲ್ಲ. ಅದನ್ನು ಲೇಹ್ಯ ಅಂದ್ರೆ ಕೆಲವು ಪದಾರ್ಥಗಳನ್ನು ನಾಯಿಯ ಮೇಲೆ ಇಟ್ಕೊಂಡೇ ತಿನ್ನಬೇಕು, ಆ ಮೂಲಕನೇ ಆಸ್ವಾದನೆ ಮಾಡಬೇಕು. ಅದೇ ಒಂದು ಹೊಸ ಪದಾರ್ಥ. ಈ ರೀತಿ ಏನೇನು ಇದೆಯಲ್ಲ, ಎಲ್ಲ ರಿಡ್ಯೂಸ್ ಮಾಡಿದ್ರೆ ನಾಲ್ಕಕ್ಕೆ ಬರೋದು. ಯಾವುದೇ ಪದಾರ್ಥ ಹಾಕಿದ್ರು ಇಲ್ಲ ಭಕ್ಷ್ಯ ಆಗಬೇಕು, ಇಲ್ಲ ಭೋಜ್ಯ ಆಗಬೇಕು, ಇಲ್ಲ ಪೇಯ, ಇಲ್ಲ ಲೇಹ್ಯ. ನಾಲ್ಕನ್ನು ಜೀರ್ಣ ಮಾಡೋದು ಯಾರೋ ನಾನೇ ಅಂತ ಹೇಳ್ತಾನೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ. ಇದೇ ನೋಡಿ, ಪ್ರಾಣಿನಾಮ ಅಂತ ಪರಮಾತ್ಮ ಕರೆದ, ಡೆಡ್ ಬಾಡಿ ಒಳಗೆ ಹಾಕಿ ಏನೂ ಆಗೋದಿಲ್ಲ. ನೀರು ಹಾಕ್ತೀರಿ, ಏ ಹೋಗುತ್ತೆ, ಹೊರಗೆ ಬರುತ್ತೆ, ವಾಪಸ್ ಬರುತ್ತೆ, ಸ್ವಲ್ಪ ತುಂಬಿಕೊಂಡು ಹೊರಗೆ ಚೆಲ್ಲಕ್ಕೆ ಶುರುವಾಗುತ್ತೆ, ಹೋಗೋದಿಲ್ಲ ಒಳಗಡೆ. ಸಾಕು ಇಲ್ಲ ಬೇಕಿಲ್ಲ, ಹೋಗ್ತಾನೆ ಇರ್ತದೆ. ಪ್ರಾಣಿನಾಮ್ ದೇಹಮಾಶ್ರಿತ, ಮೊದಲು ಪ್ರಾಣ ಇರಬೇಕು ಅವರಿಗೆ. ಪ್ರಾಣ ಇದ್ದರೆ ಮುಂದಿನ ಪ್ರಶ್ನೆ, ಇಲ್ಲವರು ಏನು ಪ್ರಯೋಜನ. ಫೋನ್ ಮಾಡ್ತಾನೆ, ಡೆಡ್ ಡೈಲ್ ಟೋನೇ ಇಲ್ಲ, ಏನು ಮಾಡ್ತಾನೆ ಫೋನ್ ನೀ ಮಧ್ಯೆ. ಯಾಕೆ ಹೇಳ್ತಾರೆ ನೋಡ್ತಾರೆ, ನೋಡಿಪ್ಪ ಅಂತಕೊಂಡಿದ್ದೆ. ಅಯ್ಯೋ, ಡೆಡ್ ಫೋನ್ ಮಾಡ್ತೀಯಲ್ಲ ಏನೀಗ. ಫಸ್ಟ್ ಟೈಮ್ ಫೋನ್ ಉಪಯೋಗಿಸೋರಿಗೆ ಡೆಡ್ಡು ಗೊತ್ತಿಲ್ಲ, ಅದು ಎಂಗೇಜ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸುಮ್ಮನೆ ಇಟ್ಕೊಂಡು ಹಲೋ ಹಲೋ ಶುರು ಹಲೋ ಶುರು ಮಾಡಿಬಿಡ್ತೇವೆ ಇಟ್ಕೊಂಡ ತಕ್ಷಣ. ಅದು ತಪ್ಪದು, ಅದು ಕಾಯಬೇಕು, ಇದು ಮಾಡಬೇಕು, ಎಷ್ಟು ಪ್ರೋಸೆಸ್ ಇದೆ ಅದಕ್ಕೆಲ್ಲ ಕೂಡ. ಅದರಲ್ಲಿ ಲೋಕಲ್ ಫೋನ್ ಮಾಡೋ ಕ್ರಮನೇ ಬೇರೆ, STD ಮಾಡೋ ಕ್ರಮನೇ ಬೇರೆ, ಎಷ್ಟು ವೆರೈಟಿಗಳಿವೆ. ಆ ಥರ ಕಾಂಟ್ಯಾಕ್ಟ್ ಹೇಗೆ ಪರಿಜ್ಞಾನ ಬೇಕೋ ಹಾಗೆ ನಮ್ಮ ದೇಹದೊಳಗೆ ಏನು ನಡೀತಾ ಇದೆ ಅಂತಕ್ಕಂಥ ಎಚ್ಚರಿಕೆ ಬೇಕು ಅಂತ ಹೇಳ್ತಾರೆ. ದೇಹದಲ್ಲಿ ನಾಡಿಗಳ ಮೂಲಕ ತಿಳಿಯಲಿಕ್ಕೆ ಬರುತ್ತೆ, ಉಸಿರಾಟದ ಕ್ರಮ ಇದೆ, ಮೈಯಲ್ಲಿ ಉಷ್ಣತೆ ಇದೆ, ಉಷ್ಣನ ಮೆಜರ್ ಮಾಡ್ತಾರೆ. ಉಷ್ಣ ಇಲ್ಲದೆ ಹೋದರೆ ಮನುಷ್ಯ ಸತ್ತೋಗಿದ್ದಾನೆ ಅಂತಲೇ ಅರ್ಥ. ಆ ಉಷ್ಣತೆಯನ್ನು ಏನು ಅಳೀತಾರಲ್ಲ, ಪೃಥ್ವಿ ಅಪ್ತೇಜೋ ವಾಯು ಆಕಾಶ, ನಮ್ಮ ದೇಹದಲ್ಲೇ ಬೆಂಕಿ ಇದೆ. ಅದು ಹೆಚ್ಚಾದರೂ ಸಾಯ್ತಾನೆ, ಕಡಿಮೆ ಆದರೂ ಸಾಯ್ತಾನೆ. ಎಷ್ಟು ಆಶ್ಚರ್ಯ ನೋಡಿದ್ರೆ, ಆ ಹೆಚ್ಚಾದರೂ ಸಾವು ಬರುತ್ತೆ, ಕಡಿಮೆ ಆದರೂ ಸಾವು ಬರುತ್ತೆ. ಬ್ಯಾಲೆನ್ಸ್ ಮಾಡ್ತಿರ್ಬೇಕದು. ಆ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಶಕ್ತಿ ಯಾವುದು? ಪ್ರಾಣದೇವರು ಬ್ಯಾಲೆನ್ಸ್ ಮಾಡ್ತಾರೆ ಅದನ್ನು. ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಂ ಆಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಇಷ್ಟು ಹೇಳಿ ಪರಮಾತ್ಮ ಮುಂದುವರೆಸ್ತಾನೆ. ನಾನು ಎಲ್ಲಿದ್ದೇನೆ ಗೊತ್ತಾ ಅರ್ಜುನ? ಸ್ಪಷ್ಟವಾಗಿ ಹೇಳ್ತಾರೆ, ದೇವರು ಎಲ್ಲಿದ್ದಾನೆ? ತಿರುಪತಿನೋ, ಉಡುಪಿನೋ, ಅಥವಾ ಬದರಿನೋ ನೆನಪಾಗ್ತದೆ? ಇಲ್ಲ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ, ಎಲ್ಲರ ಹೃದಯದೊಳಗೆ ನಾನಿದ್ದೇನೆ ಅಂತ ಹೇಳಿದ್ದಾನೆ. ಅಲ್ಲಿ ವಿಶೇಷವಾಗಿ ಕಾಣಿಸ್ತಾನೆ, ಇಲ್ಲಿ ಎಲ್ಲ ಇರೋ ನಿಶ್ಚಿತವಾಗಿ ಎಲ್ಲರ ಹೃದಯದಲ್ಲಿ ಇದ್ದೇ ಇದ್ದಾನೆ. ಸರ್ವಸ್ಯ ಚ ಅಹಂ ಹೃದಯ ಸನ್ನಿವಿಷ್ಟ, ನಾನು ಯಾರ ಹೃದಯದಲ್ಲೂ ಇಲ್ಲ ಅಂತ ಇಲ್ಲವೇ ಇಲ್ಲ. ಇಲ್ಲ ಅಂದರೆ ಅವನು ಬದುಕಿಲ್ಲ ಅಂತಲೇ ಅರ್ಥ. ಮೂದವೇ ಸರ್ವಸ್ಯ ಚ ಅಹಂ ಹೃದಯ ಸನ್ನಿವಿಷ್ಟ. ಹೃದಯ ಪರಮಾತ್ಮ ಇರೋ ಜಾಗ ಹೃದಯ ಅಂತ ಕರೀತಾರೆ. ಮುಂದೆ ಬರುತ್ತೆ, ಈಶ್ವರ ಸರ್ವಭೂತಾನಾಂ ಹೃದೇಶೇ ಅರ್ಜುನ ತಿಷ್ಠತಿ. ಆ ಮಾತು ಈ ಮಾತು ಹೋಲಿಸಿಬಿಟ್ಟು ಒಂದೇ ರೀತಿಯಾದ ಮಾತುಗಳು. ಎಲ್ಲರ ಹೃದಯದಲ್ಲಿ ನಾನು